ஹரி ஓம் ஸ்ரீ குருப்போ நம. அப்ரமம் பங்கரயிதம் அதிடம் விமலம் சதா ஆனந்ததீர்த்தமலம் பதே தாபத்ரயாபகம் வித்யா சித்தாந்த துத்வாந்த வித்வம்சம் சக்ஷணா ஜெயதீர்த்தாக ஜனிபாசதாம் நோ ஹிருதம்பரே அர்த்திகல்பித கல்போய பிரத்யத்யகேசரி வியாசதீர்த்த குருர்பூயாத் அஸ்மதிஷ்டாத சித்தயே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹயக்ரீபதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி துவாந்தவியே வைஷ்ணவேந்தீவிரேந்தவே ஸ்ரீ ராகவேந்திர குருவே நமத்திந்தையாழவே ஆபாத மௌலி பரியந்தம் குருநாமாக்தியம் ஸ்மரே தேன விக்னாஹ பிரணஷ்யந்தி சித்தியஞ்ச மனோரதாஹ. ஹரி ஓம் ஸ்ரீ குருப்போ நம. நாவு ஹரிகதாமசார இல்லி ಅದನ್ನಲ್ಲಿ 16th 16ನೇ ಸಂಧಿ ದತ್ತ ಸ್ವಾತ ಸಂಧಿಯನ್ನು ಮಾಡ್ತಾ ಇದ್ದೀವಿ. ನಾನು ಪದ್ಯ ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ದತ್ತ ಸ್ವಾತಂತ್ರ್ಯ ಸಂಧಿ 16ನೇ ಸಂಧಿ. ಹೆಸರು ದತ್ತ ಸ್ವಾತಂತ್ರ್ಯ. ದೇವರು ಕೊಟ್ಟ ಸ್ವಾತಂತ್ರ್ಯ ಅಂದ್ರೆ ಕೊಟ್ಟ ಸ್ವಾತಂತ್ರ್ಯ ಅಂದ್ರೆ ಅವನು ತನ್ನ ಸ್ವಾತಂತ್ರ್ಯವನ್ನು ಯಾರಿಗೆ ಬಿಟ್ಟು ಕೊಡೋದಿಲ್ಲ, ತಾನು ತನ್ನ ಸ್ವಾತಂತ್ರ್ಯವನ್ನು ಸ್ವಾಧೀನವಾದ ತಾನೇ ಇಟ್ಟುಕೊಳ್ಳುತ್ತಾನೆ. ಆದರೆ ತನ್ನ ಸ್ವತಂತ್ರ ರೂಪಗಳನ್ನು ವಿಭಾಗ ಮಾಡಿ ಆಯಾ ಜೀವರಾಶಿಗಳಲ್ಲಿ ಅವರವರ ತಕ್ಕಂತೆ ತಾನು ವಿಭಾಗ ಮಾಡ್ತಾನೆ. ತಾನು ವಿಭಾಗ ಮಾಡುವುದು ತನ್ನ ಸ್ವತಂತ್ರ ರೂಪಗಳನ್ನು ಮಾತ್ರ ವಿಭಾಗ ಮಾಡ್ತಾನೆ ಅಂತ. ಸೊ ತಾನು ಯಾರಿಗೂ ಸ್ವತಂತ್ರವನ್ನು ಕೊಡುವುದಿಲ್ಲ. ಆ ಭಾವವೇ ನಮಗೆ ಒಂದೊಂದು ಪದ್ಯದಲ್ಲಿ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು ಅಸ್ವಾತಂತ್ರ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿಷ್ಠೆ, ಬಾಹ್ಯ ನಿಷ್ಠೆ, ಅಂತರ್ನಿಷ್ಠೆ ಏನು, ನಾವು ಅಸ್ವತಂತ್ರರಾದ ಕಾರಣದಿಂದ ಅಂತರ್ನಿಷ್ಠೆ ನಮ್ಮ ಕೈಲಿ ಇಲ್ಲ ಅಂದ್ರೆ ಏನು, ನಮಗೆ ಎಷ್ಟು ಜ್ಞಾನ ಬುದ್ಧಿ ಇದು ಎಷ್ಟಿರಬೇಕು, ಎಷ್ಟು ಹೇಗೆ ಅನ್ನೋದು ದೇವರು ಎಲ್ಲ ಏನೋ ನಮ್ಮ ಅನಾದಿ ಸ್ವಭಾವದ ಮೂಲಕವಾಗಿ ಅನಾದಿ ಕರ್ಮದ ಮೂಲಕವಾಗಿ ಅದಿರುತ್ತೆ. ಬಾಹ್ಯನಿಷ್ಠೆ ಅದು ಕೂಡ ನಾವು ಪ್ರಯತ್ನ ಮಾಡಬಹುದು, ಆ ಪ್ರಯತ್ನವು ಮತ್ತು ನಮ್ಮ ಸ್ವಭಾವ ನಮ್ಮ ಕರ್ಮಗಳ ಮೇಲೆ ಆಧಾರಪಟ್ಟಿರುತ್ತೆ. ಆದರೆ ಹಾಗೆ ಅಂತ ಹೇಳಿ ನಾವು ಯಾವುದನ್ನು ಕೂಡ ಸುಮ್ಮನೆ ಬಿಡ್ಲಕ್ಕಾಗೋದಿಲ್ಲ, ಯಾಕಂದ್ರೆ ಸ್ವಭಾವದಲ್ಲಿಯೇ ಇದೆ. ಆ ಪ್ರಯತ್ನ ಮಾಡುವುದು ನಮ್ಮ ಸ್ವಭಾವದಲ್ಲಿ, ಅಂದ್ರೆ ನಾವು ನಮ್ಮ ಸ್ವಭಾವಕ್ಕೆ ಒಳಗಾಗಿದ್ದೀವಿ. ಆ ಸ್ವಭಾವ ಪರಮಾತ್ಮನ ಅಧೀನದಲ್ಲಿದೆ. ಆ ಕಾರಣದಿಂದ ನಾವು ಎಲ್ಲರೂ ಯಾವಾಗಲೂ ಎಲ್ಲ ವಿಧದಿಂದಲೂ ಪರಮಾತ್ಮನಿಗೆ ಅಧೀನರಾಗಿರ್ತೀವಿ ಅನ್ನುವುದು ಸ್ಪಷ್ಟ ಮಾಡ್ತಾ, ಆವಾಗ ನಾವೇನು ಮಾಡಬೇಕು, ಪರಮಾತ್ಮನನ್ನೇ ನಾವು ಪ್ರಾರ್ಥನೆ ಮಾಡಿ ನನ್ನಿಂದ ಇದೆಲ್ಲ ಮಾಡಿಸಪ್ಪ ಅಂತ ನಾವು ಪರಮಾತ್ಮನನ್ನು ಬೇಡ್ಕೋಬೇಕು. ಸೊ ಅದಕ್ಕೆ ಎರಡು ಆ 18ನೇ ಪದ್ಯ, ಎರಡು ದೀಕ್ಷೆಗಳಿಹವು ಬಾಹ್ಯ ಅಂತರವಿನಿಪ ನಾಮದಲ್ಲಿ ಬುಧರಿಂದ ಅರಿತು ದೀಕ್ಷಿತನಾಗು ಜ್ಞಾನಿಗಳಿಂದ ತಿಳ್ಕೊಂಡವನಾಗಿ ಬಾಹ್ಯ ದೀಕ್ಷಾ ಅಂತ ದೀಕ್ಷಾ ಎರಡನ್ನು ಇಟ್ಟುಕೊಂಡು ದೀರ್ಘದ್ವೇಷಗಳ ಬಿಟ್ಟು, ದೀರ್ಘದ್ವೇಷಗಳು ನಮಗೆ ದೀರ್ಘದ್ವೇಷಗಳಂದ್ರೆ ನಮಗೆ ದೀರ್ಘವಾದದ್ದು ಏನು, ಅನೇಕ ವಿಧವಾದ ದೀರ್ಘವಾದದ್ದು, ಸ್ವಭಾವ ದೀರ್ಘವಾದದ್ದು ಅಂದ್ರೆ ಈ ದೀರ್ಘವಾದ ಸ್ವಭಾವ, ಅದಕ್ಕೆ ನಾವು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರೆ ಮತ್ತೆ ತಿರುಗಿ ಬರ್ತೀವಿ, ಅದೇ ಮೋಕ್ಷಕ್ಕೋ ಅಂಧತಮಸ್ಸಿಗೆ ಹೋದ್ರೆ ಅದು ದೀರ್ಘವಾದದ್ದು. ಅಂದ್ರೆ ದೀರ್ಘವಾದ ಈ ಮೋಕ್ಷ ಅಂಧತಮಸ್ಸು ಈ ಸ್ಥಿತಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದೀರ್ಘದ್ವೇಷ, ದೀರ್ಘದ್ವೇಷ ಅಂದ್ರೆ ಅದು ದ್ವೇಷ ಮಾಡತಕ್ಕಂತಹ ಸ್ಥಾನ, ಅದು ದೀರ್ಘವಾಗಿರುವಂತಹದ್ದು ದ್ವೇಷ ಮಾಡತಕ್ಕ ಸ್ಥಾನ ಅಂಧತಮಸ್ಸು. ಆ ಅಂಧತಮಸ್ಸಿಗೆ ಹೋಗುವ ಕೆಲಸಗಳನ್ನು ಮಾಡದೆ ಅದರಿಂದ ಆ ಮಾರ್ಗದಿಂದ ನನ್ನ ದೂರ ಮಾಡಪ್ಪ ಅಂತ ಪರಮಾತ್ಮನ ಬೇಡಿಕೊಂಡು, ಆ ದೀರ್ಘದ್ವೇಷಗಳನ್ನು ಬಿಡಿಸು ಅಂತ ಪರಮಾತ್ಮನ ಬೇಡಿಕೊಂಡು, ಆ ದೀರ್ಘದ್ವೇಷಗಳನ್ನು ಬಿಟ್ಟವರಾಗಿ ಹರಿಯೇ ಸರ್ವೋತ್ತಮ, ಅವನೇ ಕ್ಷರ ಅಕ್ಷರ ಪುರುಷ ಪೂಜಿತ, ಎಲ್ಲರಿಂದಲೂ ಲಕ್ಷ್ಮಿ ಅಕ್ಷರಳಾದವಳು, ಕ್ಷರಜೀವಿತ ಎಲ್ಲರನ್ನೂ ಪೂಜಿತನಾಗಿದ್ದಾನೆ ಅಂತೇಳಿ ಪೂಜಿತ ಪಾದನಾದನು ಜನ್ಮಾದಿ ಅರ ದೋಷ ವಿದೂರ ಸುಖಾತ್ಮ ಸರ್ವಗನು, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಂದು ಸ್ಮರಣೆ ಮಾಡುವಂತ ಅದು ಹೇಳಿಬಿಟ್ಟ ಮೇಲೆ ಅದಾದ ಮೇಲೆ ನೆಕ್ಸ್ಟ್ ಪದ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆ ನೆಕ್ಸ್ಟ್ ಪದ್ಯದಲ್ಲಿ ಮೂರು ವಿಧವಾದ ಅರ್ಥಗಳನ್ನು ನಾವು ನೋಡಬಹುದು. ತ್ರೀ ಕೈಂಡ್ಸ್ ಆಫ್ ಮೀನಿಂಗ್ಸ್. ಏನ ಪದ್ಯ ಅಂತ ಹೇಳಿದ್ರೆ 19ನೇ ಪದ್ಯ, ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ, ನ್ಯಾಯಾನ್ಯಾಯ ಧರ್ಮಗಳಿಲ್ಲ, ದ್ವೇಷ ಅಸೂಯ ಮೊದಲಿಲ್ಲ, ತಾಯಿ ತಂದೆಗಳಿಲ್ಲ, ಕಮಲದಳಾಯತಾಕ್ಷಣೇ ಎನ್ನಲು ಈಸುವ ಕಾಯಿ ಎಂದದಿ ಮುಣುಗ ಗೊಡದೆ ಭವಾಬ್ದಿ ದಾಟಿಸುವ ಭವಸಾಗರನ್ನು ದಾಟಿಸ್ತಾನೆ. ಈಸುವ ಕಾಯಿ ಅಂದ್ರೆ ಫ್ಲೋಟಿಂಗ್ ಡಿವೈಸ್, ಅದು ಇಟ್ಟುಕೊಂಡ್ರೆ ನಾವು ಮುಣುಗೋದಿಲ್ಲ. ಅದೇ ವಿಧವಾಗಿ ಪರಮಾತ್ಮನ ಕರುಣ ಅನ್ನೋದು, ಅವನ ಅನುಗ್ರಹ ಅನ್ನೋದು ಈಸುವ ಕಾಯಿ ಅಂತಿರುತ್ತೆ. ಅದು ನಮ್ಮನ್ನು ಮುಣುಗದೆ ಮಾಡಿ, ನಾವು ಡ್ರೌನ್ ಆಗದೆ ಇರುವಂತೆ ಮಾಡಿ ನಮ್ಮನ್ನು ಈ ಭವಸಾಗರದಿಂದ ದಾಟಿಸುತ್ತೆ. ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ನಾವು ಧ್ಯಾನ ಮಾಡಿ ಒಂದು ಮೂರು ಅರ್ಥಗಳಂದ್ರೆ, ಒಂದರ್ಥ ಪರಮಾತ್ಮನಿಗೆ ಇವೆಲ್ಲ ಇಲ್ಲ ಅನ್ನೋದು ಒಂದರ್ಥ. ಅಂದ್ರೆ ಏನು, ಹೇಯ ವಸ್ತುಗಳಿಲ್ಲ. ಹೇಯ ವಸ್ತು ಅಂದ್ರೆ ಏನು, ಇದು ಬೇಡ ಅಂತ ಹೇಳುವುದು ಹೇಯ ವಸ್ತು. ಪರಮಾತ್ಮ ಅಹಂ ಶಬ್ದ ವಾಚ್ಯ, ಅಹಂ ಅಹೇಯನಾದವನು ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಇರುವುದು ಅನ್ನುವುದು ಯಾವುದೇ ವಸ್ತು ಈ ಪ್ರಪಂಚದಲ್ಲಿ, ಈ ಮುಕ್ತ ಆಗಲಿ ಅಮುಕ್ತವಾಗಲಿ, ಸಮಸ್ತ ಪ್ರಪಂಚದಲ್ಲಿಯೂ ಕೂಡ, ಈ ಜಗತ್ತು ಮಾತ್ರವೇ ಅಲ್ಲ ಮುಕ್ತ ಜಗತ್ತಿನಲ್ಲಿ ಕೂಡ, ಪರಮಾತ್ಮನನ್ನು ಬಿಟ್ಟು ಇರುವ ಜಡ ಪದಾರ್ಥವಾಗಲಿ ಚೇತನ ಪದಾರ್ಥವಾಗಲಿ ಯಾವುದೇ ಆದರೆ ಒಂದು ವಸ್ತುವು ಇಲ್ಲ, ಅವನು ಅಹೇಯನಾದ. ಅದಕ್ಕೆ ಅಹಂ ಶಬ್ದ ವಾಚ್ಯ, ಪರಮಾತ್ಮನನ್ನು ಬಿಟ್ಟು ಇರುವ ಜೀವ ಇಲ್ಲ, ಆದರೆ ಜೀವರನ್ನು ಬಿಟ್ಟು ಪರಮಾತ್ಮ ಇರುವ ರೂಪಗಳು ಅನೇಕ ರೂಪಗಳಿದೆ. ಉದಾಹರಣೆಗೆ ಯಾವುದೋ ಒಂದು ಜೀವ ತಗೊಂಡ್ರೆ ಅದರ ಒಳಗೆ ಪರಮಾತ್ಮ ಇದ್ದಾನೆ, ಅಷ್ಟೇ ಅಲ್ಲದೆ ಬೇರೆ ಕಡೆಯೂ ಪರಮಾತ್ಮ ಇದ್ದಾನೆ. ಅಂದ್ರೆ ಜೀವನನ್ನು ಬಿಟ್ಟು ಪರಮಾತ್ಮ ಇದ್ದಾನೆ, ಆದರೆ ಪರಮಾತ್ಮನನ್ನು ಬಿಟ್ಟು ಯಾವ ಜೀವವೂ ಇಲ್ಲ. ಇದು ಮುಖ್ಯವಾದ ಅಂಶ. ಅದಕ್ಕೆ ಹೇಯ ವಸ್ತುಗಳಿಲ್ಲ ಅಂದ್ರೆ ಯಾವುದೇ ವಸ್ತು ಪರಮಾತ್ಮನಿಗೆ ಬಿಟ್ಟು ಇರುವ ವಸ್ತುಗಳು ಯಾವುದೂ ಇಲ್ಲ. ಅಂದ್ರೆ ಪರಮಾತ್ಮನಿಗೆ ಹೇಯ ವಸ್ತುಗಳು, ಬಿಡಬೇಕಾದ ವಸ್ತುಗಳು, ಒಲ್ಲದೆ ವಸ್ತುಗಳು ಅನ್ನುವುದೇ ಇಲ್ಲ. ಉಪಾದೇಯ ವಸ್ತುಗಳಿಲ್ಲ. ಉಪಾದೇಯವೆಂದರೆ ಏನು? ಯಾವುದರಿಂದ ಒಂದು, ಈಗ ಘಟ ಇದ್ದರೆ ಘಟ ಉಪಾದೇಯ, ಮಣ್ಣು ಉಪಾದಾನ, ಉಪಾದಾನ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು ಮಡಿಕೆ. ಸೊ ಮಡಿಕೆ ಅನ್ನುವುದು ಮಾಡಲ್ಪಟ್ಟಿದೆ, ಮಣ್ಣು ಅನ್ನುವುದು ಮಾಡುವ ವಸ್ತುವು. ಪರಮಾತ್ಮನಿಗೆ ಉಪಾದೇಯ ವಸ್ತುಗಳಿಲ್ಲ. ಅಂದ್ರೆ ನಮ್ಮ ಜೀವರಾಶಿಗಳು, ನಮ್ಮ ದೇಹ ಒಂದು ಉಪಾದೇಯ ವಸ್ತುಗಳಿದೆ. ಅಂದ್ರೆ ಒಂದು ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹ ಇದೆ ನಮಗೆ. ಈ ಪರಮಾತ್ಮನ ದೇಹ ಚಿದಾನಂದಾತ್ಮಕವಾದದ್ದು, ಅದು ಯಾವುದರಿಂದಲೂ ಅಂದ್ರೆ ಯಾವ ಬೇರೆ ಉಪಾದಾನ ಕಾರಣ ಅವನಿಗೆ ಬೇರೆ ಇಲ್ಲ. ಅಂದ್ರೆ ಅವನು ತನ್ನಗೆ ತಾನೇ ಉಪಾದಾನ, ತಾನೇ ಉಪಾದಾನ. ಪರಮಾತ್ಮ ಅವನು ಯಾವುದರಿಂದ ಮಾಡಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನಿಗಿಂತ ಬೇರೆಯಾದ ಇನ್ನೊಂದು ವಸ್ತು ಇಲ್ಲ. ಅಂತ ಆ ಕಾರಣದಿಂದ ಅವನಿಗೆ ಉಪಾದೇಯ ವಸ್ತುಗಳು, ಅವನಿಗೆ ಸಂಬಂಧಪಟ್ಟ ದೇಹವಾಗ ಯಾವುದಕ್ಕೂ ಇಲ್ಲ. ಆ ಕಾರಣದಿಂದ ಉಪಾದೇಯ ವಸ್ತುಗಳನ್ನೋದು ಪರಮಾತ್ಮನಿಗೆ ಇಲ್ಲ. ನ್ಯಾಯ ನ್ಯಾಯ ಧರ್ಮಗಳಿಲ್ಲ ಅವನಿಗೆ. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಇವು ಯಾವುದು ಪರಮಾತ್ಮನಿಗೆ ಇಲ್ಲ. ಅದೇನ್ರಿ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಎಲ್ಲರಿಗೂ ಇದಲ್ವಾ, ಪರಮಾತ್ಮನಿಗೂ ಇದಲ್ವಾ ಅಂತ ಹೇಳಿದ್ರೆ ಪರಮಾತ್ಮ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಭಗವದ್ಗೀತೆಯಲ್ಲಿ. ಪರಮಾತ್ಮನಿಗೆ ಇದು ಮಾಡಬೇಕು ಇದು ಮಾಡಕೂಡದು ಅನ್ನುವ ನಿಯಮನವೇ ಇಲ್ಲ. ಹಿ ಡಸಂಟ್ ಹ್ಯಾವ್ ಎನಿ ಡೂಸ್ ಅಂಡ್ ಡೋಂಟ್ಸ್. ಆದ್ರೆ ಅವನೆಲ್ಲ ತಾನು ಮಾಡ್ತಾನೆ, ವರ್ತ ಏವಚ ಕರ್ಮಣೆ ಅಂತೇಳಿ ತಾನು ಕರ್ಮಗಳಲ್ಲಿ ಮುಳುಗಿರ್ತಾನೆ. ಯಾಕಂದ್ರೆ ಮಾರ್ಗದರ್ಶನಕ್ಕಾಗಿ ಮಾಡ್ತಾನೆ ಹೊರತು ಪರಮಾತ್ಮನಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದಿಲ್ಲ. ಅದಕ್ಕೆ ಅವನಿಗೆ ನ್ಯಾಯ ಅನ್ಯಾಯ, ಇದು ಪರಮಾತ್ಮನಿಗೆ ನ್ಯಾಯ, ಇದು ಅವನಿಗೆ ಅನ್ಯಾಯ, ಇದು ಅವನಿಗೆ ಧರ್ಮ, ಇದು ಅವನಿಗೆ ಅಧರ್ಮ ಅಂತ ಹೇಳುವಂತೆ ಯಾರೂ ಇಲ್ಲ. ಅವನಿಗೆ ನಿಯಮನ ಮಾಡುವ ಶಾಸ್ತ್ರಗಳಂತೂ ಯಾವುದೂ ಇಲ್ಲ. ಅದಕ್ಕೆ ಎಲ್ಲ ಶಾಸ್ತ್ರಗಳು ಯಾಕೆ ಹೊರಟಿವೆ, ನಮಗೆ ಜೀವರಾಶಿಗಳಿಗಾಗೇ ಹೊರಟಿವೆ ಶಾಸ್ತ್ರಗಳಿಗೆ, ಪರಮಾತ್ಮನಿಗೆ ಆಗು ಹೊರಟಿಲ್ಲ. ಅದಕ್ಕೆ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅನ್ನೋದು ಪರಮಾತ್ಮನಿಗೆ ಇಲ್ಲ. ದ್ವೇಷ ಅಸೂಯೆ ಮೊದಲಿಲ್ಲ, ದ್ವೇಷ ಅಸೂಯೆ ಮೊದಲಿಲ್ಲ. ದ್ವೇಷ ಅಂದ್ರೆ ಏನು, ಅಸೂಯೆ ಅಂದ್ರೆ, ದ್ವೇಷ ಅಂದ್ರೆ ಹೇಟ್ರೆಡ್, ಅಸೂಯೆ ಅಂದ್ರೆ ಜೆಲಸಿ. ಸೊ ಅವನಿಗೆ ಹೇಟ್ರೆಡ್ ಜೆಲಸಿ ಎರಡು ಇಲ್ಲ, ದ್ವೇಷವೂ ಇಲ್ಲ ಅಸೂಯೆ ಇಲ್ಲ. ಯಾವಾಗ ದ್ವೇಷ ಅಸೂಯೆ ಬರುತ್ತೆ, ನಾವು ನಿಜವಾಗಿ ಯೋಚನೆ ಮಾಡಿದ್ರೆ ಯಾವಾಗಲೇ ನಮಗೆ ನಮ್ಮ ಶಕ್ತಿಗೆ ಮೀರಿ ಇದ್ದಾಗಲೇ ನಮಗೆ ದ್ವೇಷ ಅಸೂಯೆ ಬರುತ್ತೆ. ಯಾರ ಮೇಲೆ ದ್ವೇಷ ಇದೆ ಅಂದ್ರೆ ಅವನೇನೋ ಮಾಡ್ಬೇಕು, ಅವನ ಮೇಲೆ ದ್ವೇಷ, ನಮ್ಮಿಂದ ಏನು ಮಾಡ್ಲಕ್ಕಾಗೋದಿಲ್ಲ, ಅದು ದ್ವೇಷ ಬರುತ್ತೆ. ಇಲ್ಲ ನಮ್ಮ ಹತ್ರ ಏನು ಇಲ್ಲ, ಅವನ ಹತ್ರ ಯಾರ ಹತ್ರ ಇದ್ದರೆ ಅದನ್ನ ನೋಡಿ ಅಸೂಯೆ ಪಡ್ತೀವಿ. ಅಂದ್ರೆ ಏನು, ಅದು ನಮ್ಮಿಂದ ನಾವು ಫಾರ್ ಅಸ್ ವಿ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಆಪ್ಟೈನ್. ಪರಮಾತ್ಮನಿಗೆ ಅನವಾಪ್ತ ಅನ್ನೋದು ಯಾವುದೂ ಇಲ್ಲ, ನಾನವಾಪ್ತವ್ಯಂ ಅಂದ್ರೆ ಪರಮಾತ್ಮ ಅವನಿಗೆ ಹೊಂದಲಕ್ಕೆ ಸಾಧ್ಯವಾಗದೇ ಇರುವುದೊಂದು ಯಾವುದೂ ಇಲ್ಲ, ಎಲ್ಲವೂ ಅವನಿಗೆ ಸೇರಿದ್ದೆ. ಅದಕ್ಕೆ ಅವನಿಗೆ ದ್ವೇಷಕ್ಕೆ ಅಸೂಯಕ್ಕೆ ಕಾರಣವೇ ಇಲ್ಲ. ಅದಕ್ಕೆ ದ್ವೇಷಾಸೂಯೆ ಮೊದಲಿಲ್ಲ, ಎನಿ ಟೈಮ್ ಯಾವಾಗಲೂ ದೂರತೋಪಾಸ್ತ ಅಂತ ಹೇಳುವ ದ್ವೇಷಾಸೂಯೆಗಳಿಗೆ ಅವಕಾಶವೇ ಇಲ್ಲ. ಪರಮಾತ್ಮನಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಆದ್ರೆ ಅವನು ಪರಮಾತ್ಮ ರಾಕ್ಷಸರಿಗೆ ಶಿಕ್ಷೆ ಮಾಡ್ತಾನೆ, ಅಲ್ಲಿ ರಾಕ್ಷಸರ ಮೇಲೆ ದ್ವೇಷ ಇದೆ ಪರಮಾತ್ಮನಿಗೆ, ದ್ವೇಷ ಅಲ್ಲ. ಅವರವರಿಗೆ ಬೇಕಾದ ಫಲವನ್ನು ಉಣ್ಣಿಸುವುದೇ ಪರಮಾತ್ಮ ಮಾಡುವ ಕೆಲಸ. ಅವನು ದ್ವೇಷದಿಂದ ದುಷ್ಟರಿಗೆ ಶಿಕ್ಷೆ ಕೊಡುವುದಿಲ್ಲ. ಅದು ತಾನು ನಿರ್ಲಿಪ್ತನಾಗಿ ಯಾವ ಭಾವನೆಗಳಿಲ್ಲದೆ ವಿಕಾರಗಳಿಲ್ಲ. ದ್ವೇಷ ಅನ್ನೋದು ವಿಕಾರವನ್ನು ಕೊಡುತ್ತೆ, ಅಸೂಯೆ ವಿಕಾರವನ್ನು ಕೊಡುತ್ತೆ. ಪರಮಾತ್ಮನಿಗೆ ವಿಕಾರವನ್ನುವುದೇ ಇಲ್ಲ. ಆ ಕಾರಣದಿಂದ ದ್ವೇಷ ಅಸೂಯೆ ಮೊದಲಿಲ್ಲ, ಪರಮಾತ್ಮನಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಯಿ ತಂದೆಗಳಿಲ್ಲ, ಪರಮಾತ್ಮನಿಗೆ ತಾಯಿ ತಂದೆ ಇಲ್ಲ. ಅವನು ಒಬ್ಬರಿಗೆ ಹುಟ್ಟಿದ್ದಾನೆ, ತಾಯಿ ತಂದೆ ಇಲ್ಲ. ಅದಲ್ಲದೆ ರಾಮಾವತಾರದಲ್ಲಿ ದಶರಥ ಕೌಸಲ್ಯ ಅವರಿಗೆ ಹುಟ್ಟಿದ್ದಾನೆ, ಕೃಷ್ಣಾವತಾರದಲ್ಲಿ ತಾನು ದೇವಕಿ ವಸುದೇವರಿಗೆ ಹುಟ್ಟಿದ್ದಾನೆ. ಸೊ ಅವನಿಗೆ ತಾಯಿ ತಂದೆಗಳಿದ್ದಾರಲ್ಲವಾ ಅಂತ ಹೇಳಿದರೆ ಪರಮಾತ್ಮ ಅಲ್ಲಿ ಅವರ ಗರ್ಭದಲ್ಲಿ ವಾಸ ಮಾಡಿ ಗರ್ಭಯಾತನೆ ಬಿಟ್ಟು ಹುಟ್ಟಿದ್ದು ಅನ್ನುವುದೇ ಇಲ್ಲ. ಅವರಿಗೆ ತಾನು ಕೊಟ್ಟ ವರಗಳಂತೆ, ಅವರಿಗೆ ಕೊಟ್ಟ ವರಗಳನ್ನು ಪೂರೈಸುವುದಕ್ಕೆ ತಾನು ಅವರಿಗೆ ಆ ತೃಪ್ತಿಯನ್ನು ಕೊಟ್ಟಿದ್ದಾನೆ ಹೊರತು ಅವನಿಗೆ ನಿಜವಾಗಿ ಗರ್ಭವಾಸಾದಿ ದೋಷಗಳಿಲ್ಲ, ಗರ್ಭಜನಿತತ್ವ ಅನ್ನೋದಿಲ್ಲ, ಅವನಿಗೆ ಗರ್ಭದಿಂದ ಹುಟ್ಟುವುದು ಅನ್ನುವುದಿಲ್ಲ. ಅವನು ಯಾವಾಗಲೂ ಇರ್ತಾನೆ, ಹುಟ್ಟಿದ ಮೇಲೆ ಕೂಡ ಅವನು ಆ ದೇವಕಿ ವಸುದೇವರ ಒಳಗೆ ದಶರಥ ಕೌಸಲ್ಯ ಒಳಗೆ ತಾನು ಅಂತರ್ಗತನಾಗಿ ಇನ್ನೂ ಇರ್ತಾನೆ, ಅವರ ಒಳಗೆ ತಾನು ನೆಲೆಸಿದ್ದು ಯಾವಾಗಲೂ ಇರ್ತಾನೆ. ಅಂದ್ರೆ ಪರಮಾತ್ಮನಿಗೆ ಹುಟ್ಟು ಅನ್ನುವುದು ನಮ್ಮಂತೆ ಇಲ್ಲ, ತಾಯಿ ತಂದೆಗಳು ನಮ್ಮಂತೆ ತಾಯಿ ತಂದೆಗಳಿಲ್ಲ ಪರಮಾತ್ಮನಿಗೆ. ಸೊ ಈ ವಿಧವಾಗಿ ತಾಯಿ ತಂದೆಗಳಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥದಿಂದ ನೋಡಿದ್ರೆ ಹೇಯ ವಸ್ತುಗಳಿಲ್ಲ, ಅಂದ್ರೆ ಪರಮಾತ್ಮ ಅನೇಕ ಹೇಯವಾದ ನೀಚವಾದ ವಸ್ತುಗಳಿದೆ, ಅವೆಲ್ಲದರಲ್ಲಿ ಕೂಡ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ. ಆದರೆ ಆ ನೀಚವಾದ ಈಗ ಒಂದು ದುರ್ಗಂಧವಾದ ವಸ್ತು ಒಂದಿಲ್ಲ, ಅದರವರೆಗೂ ಪರಮಾತ್ಮ ಇದ್ದಾನೆ, ಆದರೆ ಅದರ ಲೇಪ ಅವನಿಗಿಲ್ಲ. ಅಂದ್ರೆ ಹೇಯ ವಸ್ತುಗಳಿಂದ ಹೇಯ ವಸ್ತುಗಳ ಲೇಪ ಪರಮಾತ್ಮನಿಗೆ ಇಲ್ಲ. ಉಪಾದೇಯ ವಸ್ತುಗಳಿಲ್ಲ, ಅದೇ ವಿಧವಾಗಿ ಉಪಾದೇಯತ್ವ ಇರುವಂತಹ ವಸ್ತುಗಳೊಳಗೆ ತಾನಿದ್ದರೆ ಆ ಉಪಾದೇಯ ವಸ್ತುಗಳು ಅನೇಕ ವಿಧವಾದ ವಸ್ತುಗಳಿದ್ದರೂ ಕೂಡ ತಾನು ಆ ವಸ್ತುಗಳಿಂದ ಆ ಉಪಾದೇಯ ವಸ್ತುಗಳಲ್ಲಿರುವ ದೋಷ ತನಗೆ ಬರುವುದು, ಅದರ ಲೇಪವು ತನಗೆ ಇಲ್ಲ. ನ್ಯಾಯ ಅನ್ಯಾಯ ಧರ್ಮಗಳಿಲ್ಲ, ಪರಮಾತ್ಮ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅನ್ನುವ ಆ ಯಾವ ಲಕ್ಷಣಗಳಿದೋ ಅದರ ಒಳಗೆ ಅಂತರ್ಗತನಾಗಿದ್ದಾನೆ. ಪರಮಾತ್ಮ ಇಸ್ ಪ್ರೆಸೆಂಟ್ ನಾಟ್ ಓನ್ಲಿ ಇನ್ ಫಿಸಿಕಲ್ ಆಬ್ಜೆಕ್ಟ್ಸ್, ಅಂದರೆ ಕೇವಲ ವಸ್ತುಗಳಲ್ಲಿ ಜೀವರಾಶಿಗಳಲ್ಲಿ ಮಾತ್ರವೇ ಅಲ್ಲ ಪರಮಾತ್ಮನ ವ್ಯಾಪ್ತಿ. ಇನ್ ಎವರಿ ಥಾಟ್ ಹೀ ಇಸ್ ಪ್ರೆಸೆಂಟ್, ಹೀ ಇಸ್ ಪ್ರೆಸೆಂಟ್ ಈವನ್ ಇನ್ ನಾನ್ ಕಾಂಕ್ರೀಟ್ ನಾನ್ ಆಬ್ಜೆಕ್ಟಿವ್ ಥಿಂಗ್ಸ್, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವ ವಸ್ತುಗಳ ಒಳಗೂ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಕರ್ಮದ ಒಳಗೂ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಪ್ರತಿಯೊಂದು ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅದರ ಒಳಗೂ ತಾನು ವ್ಯಾಪ್ತನಾಗಿದ್ದಾನೆ, ಆದರೆ ಅದರ ಲೇಪ ತಾನಿಲ್ಲ. ಅಂದ್ರೆ ತಾನು ನ್ಯಾಯ ಅನ್ಯಾಯ ಧರ್ಮ ಅಧರ್ಮಗಳಲ್ಲಿ ವ್ಯಾಪ್ತನಾಗಿ ಇದ್ದರೂ ಅದರ ಒಳಗೆ ತಾನು ಅಂತರ್ಗತನಾಗಿ ಇದ್ದರೂ ಆದರೂ ಅವು ಯಾವುದು ತನಗೆ ಹತ್ತುಕೊಳ್ಳುವುದಿಲ್ಲ, ಅದರ ಲೇಪ ತನಗಿಲ್ಲ. ಹಿ ಡಸ್ಂಟ್ ಗೆಟ್ ಎನಿ ಕಾಂಟ್ಯಾಕ್ಟ್ ಫ್ರಮ್ ದಟ್. ದ್ವೇಷ ಅಸೂಯೆ ಮೊದಲಿಲ್ಲ, ಅದೇ ವಿಧವಾಗಿ ದ್ವೇಷ ಅಸೂಯೆ ಅನ್ನುವ ಗುಣಗಳ ಒಳಗೂ ಪರಮಾತ್ಮ ಅಂತರ್ಗತನಾಗಿರ್ತಾನೆ. ಅಂದ್ರೆ ಹೀ ಇಸ್ ಪ್ರೆಸೆಂಟ್. ಈಗ ಒಂದು ಎಕ್ಸ್ ಹೇಟ್ಸ್ ವೈ ಅಂದ್ರೆ ಆ ಹೇಟೆಡ್ ಫೀಲಿಂಗ್ ಯಾವುದಿದೋ ಆ ಹೇಟೆಡ್ ಫೀಲಿಂಗ್ ಅನ್ನುವುದರ ಒಳಗೂ ಪರಮಾತ್ಮ ಅಂತ, ಅಂದ್ರೆ ಎಕ್ಸ್ ಒಳಗೆ ಪರಮಾತ್ಮ ಇದ್ದಾನೆ, ವೈ ಒಳಗೂ ಪರಮಾತ್ಮ ಇದ್ದಾನೆ, ಎಕ್ಸ್ ಒಳಗಿರುವ ಪರಮಾತ್ಮನ ರೂಪ ವೈ ಒಳಗೆ ಇರುವ ಪರಮಾತ್ಮನ ರೂಪ ಹೇಗೆ ಇಂಟರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಒಳಗೆ ಇದ್ದ ಪರಮಾತ್ಮನ ರೂಪ ಎಕ್ಸ್ಗೆ ಚೋದನ ಪ್ರಚೋದನ ಪ್ರೇರಣೆ ಇನ್ಸ್ಟಿಗೇಷನ್ ಕೊಟ್ಟು ವೈ ಒಳಗಿರುವ ಗುಣವನ್ನು ತೋರಿಸುವಂತೆ ಮಾಡಿ, ವೈ ಒಳಗಿರುವ ಪರಮಾತ್ಮನ ರೂಪ ಈ ಎಕ್ಸ್ಗೆ ತನಗೆ ದ್ವೇಷ ಬರುವಂತೆ ಮಾಡಿ, ಆ ದ್ವೇಷ ಭಾವ ಯಾವುದಿದೋ ಅದರ ಭಾವ ಒಳಗೆ ಇನ್ನೊಂದು ಪರಮಾತ್ಮನ ರೂಪ, ಈ ವಿಧವಾಗಿ ಪರಮಾತ್ಮ ದ್ವೇಷ ಅಸೂಯೆಗಳ ಒಳಗೂ ಅಂತರ್ಗತನ. ಪ್ರತಿಯೊಬ್ಬರು ಎಕ್ಸ್ ವೈ ಅನ್ನೋದು ಎರಡು ವಸ್ತುಗಳು ಎರಡು ಪರ್ಸನ್ಸ್ ತಗೊಂಡಿದ್ವಿ, ಅದೇ ಪ್ರಪಂಚದಲ್ಲಿ ಅನಂತಾನಂತ ಜೀವರಾಶಿಗಳಿದ್ದಾರೆ, ಎಲ್ಲ ಕಡೆ ಇರುವ ದ್ವೇಷಗಳ ಭಾವನೆಗಳ ಎಲ್ಲದರ ಒಳಗೂ ಪರಮಾತ್ಮ ಅಂತರ್ಗತನಾಗಿದ್ದಾನೆ. ಈ ವಿಧವಾಗಿ ಅನಂತಾನಂತ ರೂಪಗಳಿಂದ ಎಲ್ಲ ದ್ವೇಷ ಅಸೂಯ ಭಾವಗಳ ಒಳಗೆ ತಾನು ಇದ್ದರೂ ಆ ದ್ವೇಷ ಅಸೂಯ ಭಾವಗಳ ಲೇಪ ತನಗಾಗುವುದಿಲ್ಲ. ಟೈಂಟ್ ಹೀ ಇಸ್ ನಾಟ್ ಟೈಂಟೆಡ್, ಹೀ ಇಸ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್, ಈ ಯಾವುದರ ಎಫೆಕ್ಟ್ ಅವನ ಮೇಲೆ ಇರೋದಿಲ್ಲ. ಅದೇ ವಿಧವಾಗಿ ತಾಯಿ ತಂದೆಗಳಿಲ್ಲ ಅಂತ ಹೇಳಿದರೆ, ತಾಯಿ ತಂದೆಗಳಿಲ್ಲ ಅಂತ ಹೇಳಿದ್ರೆ ಪರಮಾತ್ಮ ತಾನು ತಾಯಿ ತಂದೆಗಳಂದ್ರೆ ಈ ಯಾವ ದೇವಕಿ ವಸುದೇವರವರು ಹೇಳಿದ್ದಾರೋ ಆ ವಿಧವಾಗಿ ಅವರ ಒಳಗೆ ತಾನು ಅವರಿಗೆ ಒಳಗೆ ಕೊಟ್ಟಂತೆ ತಾನು ವಾಸ ಮಾಡಿದರೂ ಕೂಡ ಅದರ ಲೇಪ ತನಗಿಲ್ಲ. ಅಂದ್ರೆ ಏನು, ಅವರಿಂದ ಬರಬೇಕಾದ ದುಃಖತ್ವ ಆಗಲಿ ಆ ಗರ್ಭವಾಸ ದುಃಖವಾಗಲಿ ಇಂತಹ ಲೇಪ ಸ್ಟೈನ್ ಎಫೆಕ್ಟ್ ತನಗೆ ಇಲ್ಲ, ಆ ಲೇಪ ಕೂಡ ತನಗೆ ಇಲ್ಲ ಅನ್ನೋದು. ಅಂದ್ರೆ ಮೊದಲು ಪರಮಾತ್ಮನಿಗೆ ಯಾವುದು ಇಲ್ಲ ಅನ್ನೋದು, ಎರಡನೇದು ಇವು ಎಲ್ಲರವರೆಗೂ ತಾನು ವ್ಯಾಪ್ತನಾಗಿದ್ದಾನೆ ಅದರ ಲೇಪ ತನಗಿಲ್ಲ ಅನ್ನೋದು ಎರಡನೇ ಅರ್ಥ. ಮೂರನೇ ಅರ್ಥ ಅಂದ್ರೆ ಇವು ಎಲ್ಲವೂ ಜೀವರಾಶಿಗಳಿಗಿದೆ, ಜೀವರಾಶಿಗಳಲ್ಲಿ ಇವೆಲ್ಲವೂ ಇರುವಾಗ ಅವರಿಗೆ ತಾನು ಅವೆಲ್ಲವನ್ನು ತಾನು ಕೊಡ್ತಾನೆ ಕೊಟ್ಟವನಾಗಿದ್ದಾನೆ, ಆ ಕಾರಣದಿಂದ ಅವನು ಇಲ್ಲದರೆ ಅವಿಲ್ಲ. ಅಂದ್ರೆ ಈಗ ಉದಾಹರಣೆಗೆ ಹೇಯ ವಸ್ತುಗಳಿಲ್ಲ ಅಂದ್ರೆ ಹೇಯ ವಸ್ತುಗಳು ನಮಗೆ ಇದು ಹೇಯ ವಿಷಯ ಯಾವುದನ್ನು ನೋಡು ಛಿ ಇದು ಬ್ಯಾಟ್ರಿ ಅಂತ ನಮಗೆ ಒಂದು ಭಾವನೆ ಬರುತ್ತೆ, ನಮಗೆ ಆ ಹೇಯ ಭಾವನೆ ಜೀವಕ್ಕೆ ಬರಬೇಕು ಅಂತ ಹೇಳಿದರೆ ಅದು ಪರಮಾತ್ಮ ಕೊಟ್ರೆ. ಈಗ ಒಂದು ವಸ್ತು ನೋಡಿ ಒಬ್ಬನು ಅಸಹ್ಯ ಪಡ್ತಾನೆ, ಅದೇ ವಸ್ತು ಇನ್ನೊಬ್ಬನಿಗೆ ಬಹಳ ಇಷ್ಟವಾಗಬಹುದು. ಸೊ ಸಮಥಿಂಗ್ ಒನ್ ಮ್ಯಾನ್ಸ್ ಮೀಟ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹೇಳಿದಂತೆ, ಒಬ್ಬನಿಗೆ ಬಹಳ ಇಷ್ಟವಾದ ವಸ್ತು ಇನ್ನೊಬ್ಬನಿಗೆ ಬಹಳ ದ್ವೇಷಪೂರ್ಣವಾದ ವಸ್ತು ಆಗಬಹುದು. ಸೊ ಇದು ಯಾಕೆ ಹೀಗಿರುತ್ತೆ, ವಸ್ತು ಒಂದೇ ಒಬ್ಬನಿಗೆ ಇಷ್ಟ ಒಬ್ಬನಿಗೆ ದ್ವೇಷ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅವು ಪರಮಾತ್ಮ ತಾನು ಕೊಡುವ ಫೀಲಿಂಗ್. ಅಂದ್ರೆ ಯಾವುದೇ ಹೇಯ ವಸ್ತು ಪ್ರಪಂಚದಲ್ಲಿ ಹೇಯತ್ವ ಭಾವನೆ ಬರಬೇಕಂದ್ರೆ ಇದು ಜೀವರಾಜ ಮೊದಲು ಎರಡು ಹೇಳಿದ ಎರಡು ಅರ್ಥಗಳು ಪರಮಾತ್ಮನ ವಿವಕ್ಷದಿಂದ ಹೇಳಿದ್ದು, ಈ ಮೂರನೇ ಅರ್ಥ ಜೀವದ ವಿವಕ್ಷದಿಂದ. ಅಂದರೆ ಜೀವನಿಗೆ ಪ್ರತಿಯೊಂದು ಜೀವರಾಶಿಗೆ ಇಟ್ಸ್ ನಾಟ್ ಓನ್ಲಿ ಹ್ಯೂಮನ್ಸ್ ಅನಿಮಲ್ಸ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಜೀವರಾಶಿಗೂ ಇಲ್ಲ ಪ್ರತಿಯೊಂದು ವಸ್ತುವಿಗೂ ಒಳಗೆ ಕೂಡ ಈ ಲಕ್ಷಣಗಳು ಇರಬೇಕಂತ ಹೇಳಿದರೆ ಅದು ಪರಮಾತ್ಮ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಆ ಕಾರಣ ಇದು ದತ್ತ ಸ್ವಾತಂತ್ರ್ಯದಲ್ಲಿ ನಮಗೆ ಮುಖ್ಯವಾದ ಅಂಶ. ಎಲ್ಲವೂ ಕೂಡ ಹೌ ಮಚ್ ದೇ ಆರ್ ಡಿಪೆಂಡೆಂಟ್, ಪರಮಾತ್ಮ ಇಲ್ಲದರೆ ಯಾವುದು ಇಲ್ಲ ಅಂದ್ರೆ ಪೂರ್ಣ ಸ್ವತಂತ್ರ ಪರಮಾತ್ಮನಲ್ಲಿಯೇ ಇದೆ. ಅವನೇ ತನ್ನ ಸ್ವತಂತ್ರ ರೂಪಗಳನ್ನು ಎಲ್ಲರ ಒಳಗೆ ಇಟ್ಟಿದ್ದಾನೆ. ಅವನು ಕೊಡುವ ಸ್ವತಂತ್ರ ಅಂದ್ರೆ ತನ್ನ ಸ್ವತಂತ್ರ ರೂಪಗಳನ್ನು ಅವರಲ್ಲಿ ಇಡುವುದೇ ಅದು ಕೊಡುವುದಂತೆ ಆಗುತ್ತೆ. ಈ ವಿಧವಾಗಿ ಹೇ ವಸ್ತುಗಳಿಲ್ಲ ಅಂದ್ರೆ ಪರಮಾತ್ಮ ಭಾವನೆ ಮಾಡಿದರೆ, ಇಚ್ಛೆ ಮಾಡದೇ ಇದ್ದರೆ ಹೇಯ ವಸ್ತುಗಳು ಇರುವುದಿಲ್ಲ. ಉಪಾದೇಯ ವಸ್ತುಗಳಿಲ್ಲ ಅಂದ್ರೆ ಒಂದು ಮಣ್ಣಿನಿಂದ ಮಡಿಕೆ ಬರಬೇಕೆಂದರೆ ಅದು ಪರಮಾತ್ಮನ ಇಚ್ಛೆ ಇದ್ದರೆ ಆಗತ್ತೆ, ಇಚ್ಛೆ ಇಲ್ಲದಿದ್ದರೆ ಆಗುವುದಿಲ್ಲ. ಆ ಕಾರಣದಿಂದ ಉಪಾದೇಯತ್ವ ಉಪಾದಾನತ್ವ ಇವೆಲ್ಲವೂ ಕೂಡ ಪರಮಾತ್ಮ ಇಚ್ಛೆ ಮಾಡಿದ್ರೆ ಇದೆ, ಇಲ್ಲದ್ರೆ ಇಲ್ಲ. ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ ಅಂತ ಹೇಳಿದ್ರೆ ಪರಮಾತ್ಮನ ಇಚ್ಛೆ ಇಲ್ಲದೆ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಅನ್ನೋದು ಸೇರಿಸಿಕೊಂಡ್ರೆ ನಮಗೆ ಕಾಮನ್ ಆಗಿ ಅದು ಹೇಳಲಿಲ್ಲವಲ್ಲ, ಅದು ಯಾಕೆ ಸೇರಿಸ್ಕೋಬೇಕು ಅಂತ ಹೇಳಿದರೆ ಇದು ದತ್ತ ಸ್ವಾತಂತ್ರ್ಯ ಕಾಂಟೆಕ್ಚುವಲ್ ಆಗಿ ಪರಮಾತ್ಮನ ಸ್ವತಂತ್ರವನ್ನು ನಮ್ಮ ವಿವಶತೆಯನ್ನು ಹೆಲ್ಪ್ಲೆಸ್ನೆಸ್ ತೋರಿಸುವುದ ಆ ಕಾರಣದಿಂದ ಆ ಅಧ್ಯಾಹಾರ ಮಾಡಿಕೊಳ್ಳುವುದು ಯುಕ್ತಿಯುಕ್ತವಾಗಿದೆ. ವೈ ಶುಡ್ ವಿ ಆ್ಯಡ್ ಇಟ್ ಅಂದ್ರೆ ಬಿಕಾಸ್ ಇದು ದತ್ತ ಸ್ವಾತಂತ್ರ್ಯ, ಪರಮಾತ್ಮ ಕೊಟ್ಟಿರುವ ಸ್ವಾತಂತ್ರ್ಯ ಅಂದ್ರೆ ಅವನು ಕೊಡದಿದ್ದರೆ ಇಲ್ಲ ಅನ್ನೋದು. ಆ ಕಾರಣದಿಂದ ಪರಮಾತ್ಮನ ಇಚ್ಛೆ ಇಲ್ಲದೇ ಇದ್ದರೆ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅನ್ನೋದಿಲ್ಲ ಅಂದ್ರೆ ಪರಮಾತ್ಮ ಇಚ್ಛೆ ಮಾಡಿದ್ರೆ ಅದು ನ್ಯಾಯ, ಇಚ್ಛೆ ಮಾಡದಿದ್ರೆ ಇಲ್ಲವೇ ಇಲ್ಲ, ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅನ್ಯಾಯ ಅನ್ನೋದು ಇಚ್ಛೆ ಮಾಡಿದ್ದಾನೆ, ನ್ಯಾಯ ಅನ್ನೋದು ಇಚ್ಛೆ ಮಾಡಿದ್ದಾನೆ, ಧರ್ಮ ಅನ್ನೋದು ಇಚ್ಛೆ. ಪ್ರತಿಯೊಂದು ಪರಮಾತ್ಮನ ಇಚ್ಛೆಯಿಂದಲೇ ಆಯ್ತು. ಪರಮಾತ್ಮ ಇಚ್ಛೆ ಇಲ್ಲಂದ್ರೆ ಇಲ್ಲ ಅಂದ್ರೆ ಅದು ಇಲ್ಲ. ಸೊ ನ್ಯಾಯ ಅನ್ಯಾಯ ಕೂಡ ಪರಮಾತ್ಮನ ಇಚ್ಛೆ ಮಾಡದಿದ್ದರೆ ಆ ಅನ್ಯಾಯ ಅನ್ನೋದು ಇಲ್ಲ. ಪರಮಾತ್ಮನ ಇಚ್ಛೆಯಿಂದಲೇ ನ್ಯಾಯ, ಪರಮಾತ್ಮನ ಇಚ್ಛೆಯಿಂದಲೇ ಅನ್ಯಾಯ, ಪರಮಾತ್ಮನ ಇಚ್ಛೆಯಿಂದಲೇ ಧರ್ಮ, ಪರಮಾತ್ಮನ ಇಚ್ಛೆಯಿಂದಲೇ ಅಧರ್ಮ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಯಾವುದೇ ಇಲ್ಲ. ಅದೇ ವಿಧವಾಗಿ ಪರಮಾತ್ಮನ ಇಚ್ಛೆ ಇದ್ದರೇನೆ ದ್ವೇಷ ಅಸೂಯೆಗಳು ಜೀವನಿಗೆ ಬರುತ್ತೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ದ್ವೇಷ ಅಸೂಯೆಗಳು ಬರುವುದಿಲ್ಲ. ಪರಮಾತ್ಮನ ಇಚ್ಛೆ ಇದ್ದರೇನೆ ದ್ವೇಷ ಅಸೂಯೆಗಳು ಬರದೇ ಇರುವುದು ಅನ್ನುವುದಾಗತ್ತೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ದ್ವೇಷ ಅಸೂಯೆಗಳು ಬರದೇ ಇರುವುದು ಅನ್ನುವುದಾಗುವುದಿಲ್ಲ. ಅಂದರೆ ದ್ವೇಷ ಅಸೂಯೆಗಳು ಬರಬೇಕಂದರೂ ಬರದೇ ಇರಬೇಕಂದರೂ ಎರಡಕ್ಕೂ ಪರಮಾತ್ಮನ ಇಚ್ಛೆಯೇ ಬೇಕು. ಅಂದ್ರೆ ದ್ವೇಷ ಅಸೂಯೆ ಭಾವನೆಗಳು ಪರಮಾತ್ಮನ ಇಚ್ಛೆಯಿಂದಲೇ ಆಗತ್ತೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಆ ದ್ವೇಷ ಅಸೂಯೆ ಭಾವನೆಗಳಿಗೆ ಅವಕಾಶವೇ ಇಲ್ಲ. ಅದೇ ವಿಧವಾಗಿ ತಾಯಿ ತಂದೆಗಳಿಲ್ಲ ಅಂದ್ರೆ ನಾವು ಈ ಒಂದೊಂದು ಜನ್ಮದಲ್ಲಿ ಯಾರೋ ನಮಗೆ ತಾಯಿ ತಂದೆ ಆಗ್ತಾರೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಬ್ರು ತಾಯಿ ತಂದೆ ಆಗ್ತಾರೆ. ಯಾವ ಜನ್ಮದಲ್ಲಿ ಯಾರಿಗೆ ಯಾರು ತಾಯಿ ತಂದೆ ಆಗ್ತಾರೆ ಅನ್ನೋದು ನಾವು ಇಚ್ಛೆ ಮಾಡಿ ಬರುವಂತದ್ದಲ್ಲ. ವಿ ನೆವರ್ ಡಿಸೈಡ್, ನಮ್ಮಿಂದ ಅದು ಡಿಸೈಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರು ತಾಯಿ ತಂದೆ, ಯಾರಾದರೂ ನನಗೆ ಇವರೇ ತಾಯಿ ತಂದೆ ಬರಬೇಕಂತ ಇಚ್ಛೆ ಮಾಡಿ ಬಂದವರು ಇದ್ದಾರೋ? ಯಾರು ಇಲ್ಲ. ಈ ಕಾರಣದಿಂದ ತಾಯಿ ತಂದೆಗಳಿಲ್ಲ ಅಂದ್ರೆ ಪರಮಾತ್ಮನ ಇಚ್ಛೆ ಇಲ್ಲದೆ ತಾಯಿ ತಂದೆಗಳಿಲ್ಲ. ಪ್ರತಿಯೊಂದು ತಾಯಿ ತಂದೆಯು ಪರಮಾತ್ಮನ ಇಚ್ಛೆಯಿಂದಲೇ ಎಲ್ಲ ಜೀವರಾಶಿಗಳಿಗೆ ಬಂದವರಾಗಿದ್ದಾರೆ. ಆ ಕಾರಣದಿಂದ ಪರಮಾತ್ಮನ ಇಚ್ಛೆ ಇಲ್ಲದೆ ತಾಯಿ ತಂದೆಗಳಿಲ್ಲ ಅನ್ನುವುದು ಇಲ್ಲಿ ಅಂಶ, ಮುಖ್ಯ ಅಂಶ. ಆ ಕಾರಣದಿಂದ ಈ ಎಲ್ಲ ಭಾವನೆಗಳಿಂದ, ಈ ದೃಷ್ಟಿಯಿಂದ ಯಾರಾದರೆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕಮಲದಲಾಯತಾಕ್ಷಣೇ ನೀನು ಇಂಥವನಾಗಿದ್ದೀಯಪ್ಪ, ಸರ್ವತಂತ್ರ ಸ್ವತಂತ್ರನಾಗಿದ್ದಿ, ನಾವೆಲ್ಲರೂ ನಿನ್ನ ಮೇಲೆ ಆಧಾರಪಟ್ಟಿದ್ದೀವಿ, ಯಾವುದು ನಮ್ಮಿಂದ ಸ್ವತಂತ್ರವಾಗಿ ಆಗುವುದಿಲ್ಲ, ನಮ್ಮಿಂದ ಮಾಡಿ ಮಾಡಿಸುವನು ನೀನೇ ಆಗಿದ್ದಿ, ಅದಕ್ಕೆ ಹೇ ಕಮಲದಳಾಯತಾಕ್ಷಣೇ, ಕಮಲದಳಗಳಂತೆ ವಿಶಾಲವಾದ ಕಣ್ಣುಗಳುಲ್ಲ ಹೇ ಪರಮಾತ್ಮನೇ ಕಾಪಾಡಪ್ಪ ಅಂತ ಯಾರಾದರೆ ಕೂಗುತ್ತಾರೋ, ಯಾರಾದರೆ ಎನ್ನುತ್ತಾರೋ, ಅಂತ ಅವರನ್ನು ಈಸುವ ಕಾಯಿ ಎಂದದಿ ಕರುಣಾಮಯನಾದ ಪರಮಾತ್ಮ. ಅವನ ಕರುಣಾಭಾವವೇ ಒಂದು ಈಸುವುದಕ್ಕೆ ಅಂದ್ರೆ ಸ್ವಿಮ್ ಮಾಡುವುದಕ್ಕೆ ಬೇಕಾದ ಒಂದು ಫ್ಲೋಟಿಂಗ್ ಡಿವೈಸ್. ಕಾಯಿ ಅಂದ್ರೆ ಫ್ಲೋಟಿಂಗ್ ಡಿವೈಸ್, ಆದ್ರೆ ಅಂತೆ ನಮಗೆ ಮುಣಗದೆ ಕಾಪಾಡತ್ತೆ, ಮುಣಗಗೊಡದೆ ಭವಾಬ್ದಿ ದಾಟಿಸುವ ಈ ಭವಸಾಗರವನ್ನು, ಸಂಸಾರ ಸಾಗರವನ್ನು ದಾಟುವಂತೆ ಮಾಡ್ತಾನೆ ಪರಮಾತ್ಮ. ಆ ಪರಮಾತ್ಮ ಕರುಣಾ ರಸದಿಂದ ಇದು ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದು 19ನೇ ಪದ್ಯ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಈ ಪದ್ಯಗಳು, ಈ 19, 18, 19, 20 ಈ ಮೂರು ಪದ್ಯಗಳೆಲ್ಲೂ ಕೂಡ ಬಾಹ್ಯ ನಿಷ್ಠೆ ಅಂತರ್ನಿಷ್ಠೆ. ಇಲ್ಲಿ ನೋಡ್ರಿ, ಬಾಹ್ಯ ನಿಷ್ಠೆಯಲ್ಲಿ ಮುಂಚೆ ಹೇಳಿದ್ದಾಯ್ತು, ಇಲ್ಲಿ 18ನಲ್ಲಿ ಬಾಹ್ಯ ನಿಷ್ಠೆ ಅಂತರ್ನಿಷ್ಠೆ ಎರಡೂ ಬೇಕು ಅಂತ ಹೇಳಿ, 19ನಲ್ಲಿ ಅಂತರ್ನಿಷ್ಠೆ ಹೇಗಿರಬೇಕು ಅನ್ನೋದನ್ನು ಹೇಳಿ, 20ನೇ ಪದ್ಯದಲ್ಲಿ ಬಾಹ್ಯ ನಿಷ್ಠೆಯು ಹೇಗೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ 18ನಲ್ಲಿ ನಮಗೆ ಬೀಜ ಹಾಕಿದ್ದು ಬಾಹ್ಯನಿಷ್ಠೆ ಅಂತರ್ನಿಷ್ಠೆ ಎರಡೂ ಬೇಕಂತ, 19ನೇ ಪದ್ಯದಲ್ಲಿ ಅಂತರ್ನಿಷ್ಠೆ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ, 20ನೇ ಪದ್ಯದಲ್ಲಿ ಬಾಹ್ಯನಿಷ್ಠೆಯ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಬಾಹ್ಯನಿಷ್ಠೆ ಏನು? ಹೊರಗಿನ ನಿಷ್ಠೆ. ಅದು ಏನು ಅಂತ ಹೇಳಿದರೆ, ಮಂದನಾದರೂ ಸರಿಯೇ. ನಮಗೆ ಈ 19ನೇ ಪದ್ಯದಲ್ಲಿ ಹೇಳಿದಂತಹ ಇಂತಹ ಒಂದು ವಿಶೇಷವಾದ ವಿಚಾರಗಳು ಮಾಡುವ ಶಕ್ತಿ ಇಲ್ಲ, ನಾನು ಮಂದನಾಗಿದ್ದೀನಿ, ಮಂದಬುದ್ಧಿನಾಗಿದ್ದೀನಿ, ಅಂತಹವನ್ನು ನಾನು ಏನು ಮಾಡಬೇಕು? ಇಫ್ ಐ ಡು ನಾಟ್ ಹ್ಯಾವ್ ದ ಕೆಪಾಸಿಟಿ ಟು ಡೂ ಶಾಸ್ತ್ರ ವಿಚಾರ, ಶಾಸ್ತ್ರವನ್ನು ಮಥನ ಮಾಡುವ ಶಕ್ತಿ ಪರಮಾತ್ಮ ಕೊಡದೇ ಇದ್ದರೆ ನಾನು ಏನು ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಸಮಾಧಾನವಾಗಿ ಇದು 20ನೇ ಪದ್ಯವನ್ನು ಹೇಳ್ತಾ ಇದ್ದಾರೆ. ಮಂದನಾದರೂ ಎಷ್ಟೇ ಒಂದು ಮಂದಬುದ್ಧಿಯ ಉಳ್ಳವನಾಗಿದ್ದು ಕೂಡ ಅಂತರ್ದೀಕ್ಷೆಗೆ ನಾನು ಯೋಗ್ಯನಾಗದೆ ಅಜ್ಞಾನಿಯಾಗಿ ಮೂಢನಾಗಿ ಇದ್ದ ಯಾವುದೇ ಒಂದು ಜೀವ ಇದ್ದರೆ ಸರಿಯೇ. ಈವನ್ ಇಫ್ ದಟ್ ಈಸ್ ದ ಕೇಸ್, ಮಂದನಾದರೂ ಸರಿಯೇ, ಗೋಪಿಚಂದನ ಶ್ರೀಮುದ್ರೆಗಳನ್ನು, ಇಲ್ಲಿ ಗೋಪಿಚಂದನ ಶ್ರೀಮುದ್ರೆಗಳು ಇವೆಲ್ಲವನ್ನು ನಾವು ಏನು ಮಾಡಬೇಕು? ನಾವು ಭಕ್ತಿಯಿಂದ ನಲವಿಂದ, ಸೊ ನಲವಿಂದ ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಗೋಪಿಚಂದನ ಶ್ರೀಮುದ್ರೆಗಳನ್ನು ಅಲವಿಂದ, ಇಲ್ಲ ಶ್ರೀಮುದ್ರೆಗಳ ನಲವಿಂದ, ನಲವಿಂದೆ ಅಂತ ಹೇಳಿದೆ, ಬಹಳ ಭಕ್ತಿಯಿಂದ ಶ್ರದ್ಧೆ ಭಾವದಿಂದ ನಾವು ಧರಿಸುತ್ತಾ ಧಾರಣೆಯನ್ನು ಮಾಡುತ್ತಾ ಏನು ಧಾರಣೆ ಮಾಡಬೇಕು? ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು, ತುಳಸಿ ಮಾಲೆ ಪದ್ಮಾಕ್ಷ ಮಾಲೆ. ತುಳಸಿ ಮಾಲೆ ನಾವು ಪ್ರಸಿದ್ಧವಾಗಿರುವಂತಹದ್ದು, ಎಲ್ಲರೂ ಉಪಯೋಗ ಮಾಡ್ತಾರೆ. ಪದ್ಮಾಕ್ಷ ಮಾಲೆ ಕೂಡ ತುಳಸಿ ಮಾಲೆ ಅಂತಹದ್ದೇ, ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ. ಪದ್ಮಾಕ್ಷ ಮಾಲೆಗಳು ದ ಬೀಟ್ಸ್ ಆರ್ ಬಿಗ್ಗರ್ ಆಗಿರುತ್ತೆ. ಈ ತುಳಸಿ ಮಾಲೆ ಪದ್ಮಾಕ್ಷ ಮಾಲೆ ಇವೆರಡೂ ಕೂಡ ವಿಷ್ಣು ಚಿಹ್ನಗಳೇ. ಈ ತುಳಸಿ ಮಾಲೆ ಪದ್ಮಾಕ್ಷ ಮಾಲೆಗಳನ್ನು ನಾವು ಸರಗಳನ್ನು ಮಾಲೆಗಳನ್ನು ಕಂಧರದ ಮಧ್ಯದಲ್ಲಿ ಧರಿಸಿ, ಅಂದ್ರೆ ನಮ್ಮ ಕುತ್ತಿಗೆಯಲ್ಲಿ ಹಾಕೊಂಡು ನಾವು ಧಾರಣೆ ಮಾಡಿ, ಅಂದ್ರೆ ಪರಮಾತ್ಮನ ಚಿಹ್ನೆಗಳನ್ನು ಧಾರಣೆ ಮಾಡುವುದರ ಮೂಲಕವಾಗಿ ನಮಗೆ ಬಾಹ್ಯನಿಷ್ಠೆಯೂ ಬರುತ್ತೆ. ಈ ಬಾಹ್ಯನಿಷ್ಠೆ ಬಂದಾಗ ನಾವು ಆಟೋಮ್ಯಾಟಿಕ್ ಆಗಿ ಒಳಗಿನ ಶಾಸ್ತ್ರ ವಿಚಾರದ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಬಾಹ್ಯವಾಗಿ ಎಕ್ಸ್ಟರ್ನಲ್ ಆಗಿ ಹೊರಗಿನ ಮಾತಿನಿಂದ, ಬಾಯಿ ಮಾತಿನಿಂದ ನಾವು ಸುಮ್ಮನೆ ಪರಮಾತ್ಮನ ಹೆಸರನ್ನು ಹೇಳುದು, ಅಂದ್ರೆ ಈ ನಾಮೋಚ್ಚಾರಣ ಇದು ಕೂಡ ಬಾಹ್ಯನಿಷ್ಠೆಯಲ್ಲೇ ಸೇರಿಸಿದ್ದಾರೆ. ಯಾಕಂದ್ರೆ ಅದಕ್ಕೆ ಅಷ್ಟು ನಾವು ಒಳಗೆ ಮಂಥನ ಮಾಡಬೇಕಾಗಿದ ಶಕ್ತಿ ಇಲ್ಲದೇ ಇರುವವರು ಕೂಡ ಹೇಳಬಹುದಾದ ಕಾರಣದಿಂದ ಈ ನಾಮೋಚ್ಚಾರಣೆಯನ್ನು ಕೂಡ ಬಾಹ್ಯನಿಷ್ಠೆಯಿಂದ ತೇರಿಸಿಕೊಂಡು ನಾವು ಈ ಕುತ್ತಿಗೆಯಲ್ಲಿ ಆ ತುಳಸಿ ಪದ್ಮಾಕ್ಷ ಮಾಲೆಗಳನ್ನು ಧಾರಣೆ ಮಾಡಿ ಪರಮಾತ್ಮನನ್ನು ಕರೆಯುವುದು, ಪರಮಾತ್ಮನನ್ನು ನಾವು ಉದ್ಗಾರದಿಂದ ಕರೆಯುವುದು, ಏನು? ಹೇ ಮುಕುಂದ, ಹೇ ಶ್ರೀ ಭೂ ರಮಣ, ಹೇ ಮುಕುಂದನೇ ಮುಕ್ತಿ ಪ್ರದಾಯಕನೇ, ಮೋಕ್ಷವನ್ನು ಕೊಡುವವನು ಮುಕುಂದ, ಮುಕುಂದ ಶಬ್ದಕ್ಕೆ ಅರ್ಥ ಮೋಕ್ಷ ಪ್ರದಾತ ಅಂತ ಹೇಳಿ, ಮೋಕ್ಷವನ್ನು ಕೊಡುವವನು ನೀನಾಗಿದ್ದೀಯಪ್ಪ, ನನಗೆ ಅಜ್ಞಾನದಿಂದ ಮೊದಲು ಮೋಕ್ಷವನ್ನು ಕೊಡಪ್ಪ, ಆಮೇಲೆ ನನಗೆ ಈ ಪರೋಕ್ಷ ಜ್ಞಾನವನ್ನು ಪ್ರಸಾದ ಮಾಡು, ಅದರ ಮೂಲಕವಾಗಿ ಅಪರೋಕ್ಷ ಜ್ಞಾನ ಆಮೇಲೆ ಬರುವಂತ ಮಾಡು, ನಾನು ಇವತ್ತಿನ ದಿನ ನನಗೆ ಕೈಲಾದಷ್ಟು ನಾನು ಈ ಬಾಹ್ಯನಿಷ್ಠೆಯನ್ನು ಮಾಡ್ತಾ ಇದ್ದೀನಿ, ಅಂತರ್ನಿಷ್ಠೆ ನನಗೆ ಬರುವಂತೆ ಮಾಡಿ ಆಮೇಲೆ ಕಾಪಾಡಪ್ಪ ಅಂತ ಪರಮಾತ್ಮನನ್ನು ನಾವು ಭೋರಂತ ಕರೆಯುವುದು. ಅದಕ್ಕೆ ಹೇ ಮುಕುಂದ, ಹೇ ಶ್ರೀ ಭೂ ರಮಣ, ಶ್ರೀಪತಿ ಭೂಪತಿ, ಶ್ರೀ ಭೂ ರೂಪಗಳ ರೂಪವಾದಂತಹ ಲಕ್ಷ್ಮೀ ರೂಪಗಳು, ಶ್ರೀದೇವಿ ಭೂದೇವಿ ಇಬ್ಬರಿಗೂ ರಮಣನಾಗಿದ್ದಾನೆ. ಅಂದರೆ ಎರಡು ಲಕ್ಷ್ಮಿಯ ರೂಪಗಳೇ, ಎರಡು ಲಕ್ಷ್ಮಿಗಳ ರೂಪಗಳನ್ನು ಹೇಳುವುದರ ಮೂಲಕವಾಗಿ ಶ್ರೀ ಅಂದರೆ ಶ್ರೇಯ ಆಶ್ರಯ ಪರಮಾತ್ಮ, ನಾವು ಪರಮಾತ್ಮನ ಆಶ್ರಯ ಮಾಡಿಕೊಂಡಿರಬೇಕು. ಭೂ ಅಂತ ಹೇಳಿದ್ರೆ ನಾವು ನಿಲ್ಲುವ ಸ್ಥಳವನ್ನು ಕೊಡುವಂತಹದ್ದು, ಅಂದ್ರೆ ಧರಾದೇವಿ, ಅದರ ಒಳಗೆ ಅಂತರ್ಗತ ಆಗಿ ಅವಳನ್ನು ನಿಯಮನ ಮಾಡುವಂತಹ ಭೂದೇವಿ, ಭೂ ಧರಾದೇವಿಯಲ್ಲಿ ಇರುವಂತಹ ಲಕ್ಷ್ಮಿಯ ರೂಪ ಭೂದೇವಿ, ಆ ಲಕ್ಷ್ಮಿಯಗೆ ರಮಣನಾಗಿದ್ದಾನೆ ಪರಮಾತ್ಮ. ಸೊ ಈ ಶ್ರೀ ಭೂಗಳು ನಮಗೆ, ಅದಕ್ಕೆ ನಾನು ಐ ಆಮ್ ಸೋ ಅಟ್ಯಾಚ್ ಟು ಶ್ರೀ ಸಂಪತ್ತು ಭೂ ಭೂಮಿ, ಇದಕ್ಕೆ ನಾನು ಅಟ್ಯಾಚ್ ಆಗಿದ್ದೀನಿ. ಆ ಕಾರಣದಿಂದ ನನಗೆ ಒಳಗಿನ ಆ ನಿಷ್ಠೆ ಬರದೇ ಇದ್ದರೂ ಕೂಡ ಅದನ್ನು ಬರುವಂತೆ ಮಾಡಪ್ಪ, ನೀನು ಶ್ರೀ ಭೂಪತಿಯಾಗಿದ್ದಿ, ಆ ಕಾರಣದಿಂದ ನನಗೆ ಆ ಎರಡರ ಮೂಲಕವಾಗಿ ನನಗೆ ಅದರ ಬರುವ ಬಂಧನೆಯನ್ನು ದೂರ ಮಾಡು ಅಂತ ಹೇಳಿ. ಶ್ರೀ ಭೂ ರಮಣ ತ್ರಿಜಗದ್ವಂದ್ಯ, ಅಂದ್ರೆ ಮೂರು ಲೋಕಗಳಿಗೆ ತ್ರಿಜಗತ್ ವಂದ್ಯ, ಮೂರು ಲೋಕಗಳಿಂದಲೂ ನಮಸ್ಕರಿಸಲ್ಪಟ್ಟವನಾಗಿದ್ದಿ, ನೀನು ಮೂರು ಲೋಕಗಳಿರುವ ಸಮಸ್ತ ಜೀವರಾಶಿಗಳಿಂದ ನಮಸ್ಕೃತ್ಯನಾಗಿದ್ದಿ. ಸರ್ವಸ್ವಾಮಿ, ನೀನು ಸರ್ವಸ್ವಾಮಿ, ಸರ್ವಸ್ವಾಮಿ ಎಲ್ಲರಿಗೂ ಸ್ವಾಮಿ, ಎಲ್ಲ ವಿಧದಲ್ಲಿಯೂ ಸ್ವಾಮಿ, ಎಲ್ಲ ಕಾಲಗಳಲ್ಲಿಯೂ ಸ್ವಾಮಿ, ಎಲ್ಲ ಗುಣಗಳಿಂದಲೂ ನೀನು ಸ್ವಾಮಿಯಾಗಿದ್ದಿ. ಆ ಕಾರಣದಿಂದ ಸರ್ವ ವಿಷಯಗಳಲ್ಲಿಯೂ ಸರ್ವಥಾ ಸರ್ವದಾ ಸರ್ವತಾ ತಾನು ಸ್ವಾಮಿಯಾಗಿದ್ದಾನೆ. ಅದಕ್ಕೆ ನೀನು ಎಲ್ಲ ವಿಧವಾಗಿ ಸ್ವಾಮಿಯಾದಂತಹ ಏ ಪರಮಾತ್ಮನೇ, ಮಮ ಕುಲದೈವವೇ ಏನೇ ಪೊರೆವ, ಅಂದ್ರೆ ಮಮ ಕುಲದೈವವು ಏನೇ ಪೊರೆವ, ನನ್ನ ಕುಲದೈವ ನೀನೇ ಆಗಿದ್ದಪ್ಪ, ಮಮ ಕುಲದೈವವೇನೆ ಪೊರೆವ, ನನ್ನ ಕುಲದೈವ ನೀನೇ ಆಗಿದ್ದಿ, ನನ್ನ ಕುಲದೈವ ಅಂದ್ರೆ ನನ್ನ ವಂಶಕ್ಕೆ ದೇವ, ಕುಲದೇವತೆ ಅಂತ ಕರೀತಾರೆ ಕುಲದೇವತೆ ಅಂತ ಹೇಳಿದ್ರೆ. ಆ ಕಾರಣದಿಂದ ನನಗೆ ಮಾತ್ರವೇ ಅಲ್ಲ, ನನ್ನ ಸಮಸ್ತ ಕುಲಕ್ಕೂ ಉದ್ಧಾರಕ ನೀನೇ ಆಗಿದ್ದಿ. ಕುಲ ಅಂತ ಹೇಳಿದ್ರೆ ಕೇವಲ ನಾವು ಲೌಕಿಕದ ಅರ್ಥದಲ್ಲಿ ಉಪಯೋಗಿಸುವ ಕುಲ ಅಂತ ಹೇಳಿ, ಕುಲ ಅಂದ್ರೆ ಸಮೂಹ ಅಂತ ಹೇಳಿದೆ, ನೀನು ಕುಲದೈವ ಅಂದ್ರೆ ಕುಲ ಅಂತ ತಗೊಂಡ ಸಮೂಹ, ಈ ಸಮಸ್ತ ಜೀವರಾಶಿಗಳ ಸಮೂಹವು ಒಂದು ಕುಲವಾಗಿದೆ. ಈ ಕುಲದೇವ ಅಂತ ಹೇಳಿದ್ರೆ ನಮ್ಮ ಕುಲದೇವ ಅನ್ನೋದು ಪ್ರಸಿದ್ಧಾರ್ಥ ಒಂದು. ಕುಲದೇವ ಅಂತ ಹೇಳಿದ್ರೆ ಸಮಸ್ತ ಜೀವ ಸಮೂಹಕ್ಕೂ ದೇವನೇ ಆಗಿದ್ದಿ, ಅದಕ್ಕೆ ನೀನು ಕುಲದೈವ, ಎಲ್ಲರಿಗೂ ದೇವನಾಗಿದ್ದಿ ನೀನು ಪರಮಾತ್ಮನೇ ಅಂತ ಹೇಳಿ ಪರಮಾತ್ಮನನ್ನು ಕರೆದರೆ, ನಾವು ಸುಮ್ಮನೆ ಬಾಯಿಯಿಂದ ಉಚ್ಚಾರಣೆ ಮಾಡಿದೆ ಪರಮಾತ್ಮನ, ಆವಾಗಲೂ ಪರಮಾತ್ಮ ಬಂದು ಪೊರೆವ ಕಾಪಾಡ್ತಾನೆ, ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಅದಾದ್ಮೇಲೆ 21ನೇ ಪದ್ಯದಲ್ಲಿ ನಮಗೆ ಇದು ಕೂಡ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಮುಖ್ಯವಾದ ಅಂಶ. ನಾವು ನಮ್ಮ ಸ್ವಾತಂತ್ರ್ಯ ಎಷ್ಟು ಇಲ್ಲವೇ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡುವಂತಹ ಪದ್ಯ ಇದು ಕೂಡ. ಪ್ರಾಯ ಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯಿ ಪೊಟ್ಟೆಯೊಳಿರಲು ಪ್ರಭುವೆಂದೇಕೆ ಕರಿಯರೆಲೈ ಕಾಯ ನಿನ್ನನ್ನು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನವೈದಿತು ಸಮೀಪದಲ್ಲಿದ್ದರದು ತೋರು ಅಂಥೇಳಿ ಚಾಲೆಂಜ್ ಮಾಡಿದಂತೆ ದಾಸರು ಹೇಳ್ತಾ ಇದ್ದಾರೆ. ನೀನು ಈ ಪ್ರಾಯ ಧನ ಇದೆಲ್ಲ ಮದಗಳು, ಆಲ್ ಕೈಂಡ್ಸ್ ಆಫ್ ಹಾಟ್ನೆಸ್ ಆರೋಗೆನ್ಸ್, ನಾನೇ ಓನರ್, ಐ ಆಮ್ ಸ್ವತಂತ್ರ. ಈ ದತ್ತ ಸ್ವಾತಂತ್ರ್ಯ ಅನ್ನುವ ಶಬ್ದದ ಬಹಳ ಜನ ದತ್ತ ಸ್ವಾತಂತ್ರ್ಯ ಬರೆದುಬಿಟ್ಟಿದ್ದಾರೆ ಜಗನ್ನಾಥ ದಾಸರು. ಎಲ್ಲರಿಗೂ ಸ್ವಾತಂತ್ರ್ಯ ಸ್ವಲ್ಪ ಸ್ವಲ್ಪ ಇದೆ, ಅದು ನಂಬರ್ ಕೂಡ ಕೊಟ್ಟುಬಿಟ್ಟಿದ್ದಾರೆ, ಸಂಖ್ಯೆ ಕೂಡ ಕೊಟ್ಟುಬಿಟ್ಟಿದ್ದಾರೆ, ಎಷ್ಟಿಷ್ಟು ನಂಬರ್ ಅಂತ ನಂಬರ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇದೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸ್ವಾತಂತ್ರ್ಯ ಅಂತ ಹೇಳಿ ಬಹಳ ಜನ ಭ್ರಮಕ್ಕೆ ಒಳಗಾಗ್ತಾರೆ. ಆ ಭ್ರಮೆ ಪೂರ್ತಿ ತೆಗೆದಾಕುವಂತಹ ಒಂದೊಂದು ಪದ್ಯವೂ ಹಾಗೆ ತೆಗೆದಾಗಿ ಬಿಡುತ್ತೆ. ಇದು ಕೂಡ ಅದೇ ವಿಧವಾಗಿ, ಯಾವ ಸ್ವತಂತ್ರವೂ ನಿನಗಿಲ್ಲಪ್ಪ, ದೇರ್ ಈಸ್ ನಥಿಂಗ್ ದಟ್ ಯು ಕ್ಯಾನ್ ಇಂಡಿಪೆಂಡೆಂಟ್ಲಿ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತೇಳಿ ಅದು ಹೇಳ್ತಾ ಇದೆ. ಅದಕ್ಕೆ ಪ್ರಾಯ ಧನ ಮದದಿಂದ ಈ ನಿನಗಿರುವಂತಹ ನಾನಾ ವಿಧವಾದ ಮದಗಳಿದೆ, ಆ ಮದಗಳೆಲ್ಲ ನಿನಗೆ ಈಗ ಇದೆ, ಆದರೂ ಅದು ಮುಂಚೆ ಇತ್ತೋ? ಯು ಡಿಡ್ ನಾಟ್ ಮೇಕ್ ಎ ಡಿಸಿಷನ್ ಟು ಅಕ್ವೈರ್ ದೆಮ್. ಯು ಡು ನಾಟ್ ಹ್ಯಾವ್ ಕಂಟ್ರೋಲ್ ಓವರ್ ಹೌ ಲಾಂಗ್ ಯು ಕ್ಯಾನ್ ಕೀಪ್. ಯು ಡು ನಾಟ್ ಹ್ಯಾವ್ ಕಂಟ್ರೋಲ್ ಅಂಡ್ ಯು ಆರ್ ನಾಟ್ ಎಟರ್ನಲಿ ಎ ಓನರ್ ಆಫ್ ಎನಿಥಿಂಗ್ ಎಟ್ ಆಲ್. ಆ ಭಾವವನ್ನು ನಮಗೆ ತೋರಿಸಿಕೊಡುವಂತಹ ಪದ್ಯ ಆಗಿದೆ ಇದು. ಇದರ ಡೀಟೇಲ್ಸ್ ನೆಕ್ಸ್ಟ್ ಕ್ಲಾಸ್ ನೋಡೋಣ ವಿಸ್ತಾರವಾಗಿ. ಅಲ್ಲಿವರೆಗೆಲ್ಲ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯವ ಬುದ್ಧಿಹಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ಇದ್ದ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣರ್ ಸಮರ್ಪಯಾಮಿ. Thank you.